ധ്യാനമൂലം ഗുരുർമൂർത്തി, പൂജാമൂലം ഗുരുഃ പദം, മന്ത്രമൂലം ഗുരുർവാക്യം, മോക്ഷമൂലം ഗുരുഃ കൃപ. മുതലാകി യുദ്ധഭൂമിയിലെ ഉഭയ സേനകളുടെ മധ്യെ നിന്നു ജീവനദ തത്വവും ബോധിച്ച യുദ്ധവും ശരിയാകുന്നത് യാവാഗ എന്നതെന്ന് തിളിച്ചു ഹേളിദ ആ ജഗദ്ഗുരുവിഗെ കൃഷ്ണം മുന്തേ ജഗദ്ഗുരു. ಆ ಸರ್ವಾತ್ಮಕನಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತೇವೆ. ಇಂದಿನ ಸಂದೇಶದ ವಿಷಯ ಕೃಷ್ಣ. ಕೃಷ್ಣಾಷ್ಟಮಿ ಅಶೋಕೆ ಅಪೂರ್ವ ಸಂಗಮ ಇದು. ರಾಮನ ಆಸ್ಥಾನದಲ್ಲಿ ಕೃಷ್ಣನ ಬಡ್ಡೋಲಗ ಹಾಗೆ ಹೇಳ್ಬೋದು ಇವತ್ತಿನ ಸಂದರ್ಭವನ್ನು. ರಘುತ್ತಮನ ಆಸ್ಥಾನ ಇದು, ಶ್ರೀರಾಮನ ಸನ್ನಿಧಿ ಇದು. ಈ ಸ್ಥಳ ರಾಮನಿಗೆ ಸೇರಿದ್ದು, ಆದರೆ ಈ ಕಾಲ ಕೃಷ್ಣನಿಗೆ ಸೇರಿದ್ದು. ಕೃಷ್ಣಾಷ್ಟಮಿ ನಮ್ಮ ಬದುಕಿನಲ್ಲಿರ್ತಕ್ಕಂಥ ಎರಡು ಮಹತ್ತರ ವಿಷಯಗಳವೆ ಕಾಲ ಮತ್ತು ದೇಶಗಳು. ಜೀವನದ ನದಿ ಕಾಲ ದೇಶಗಳೆಂಬ ದಂಡೆಗಳ ಮಧ್ಯೆ ಹರಿದು ಹೋಗ್ತಾ ಇರ್ತದೆ ಯಾವಾಗಲೂ. ಈ ಕಾಲ ಕೃಷ್ಣನದ್ದು, ಈ ದೇಶ ರಾಮನದ್ದು. ಹಾಗಾಗಿ ಅಂತಹ ಒಂದು ಅಪರೂಪದ ತ್ರೇತಾದ್ವಾಪರ ಸಂಗಮ ಅಂತ ಹೇಳ್ಬೋದು, ಯುಗ ಸಂಗಮ ಅಂತ ಹೇಳ್ಬೋದು. ನಾವೆಲ್ಲರೂ ಅಂಥ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ, ಪುನೀತರಾಗ್ತಾ ಇದ್ದೇವೆ. ಕೃಷ್ಣನ ಕಥೆ ನಾವು ನಿಮ್ಗೆ ಹೇಳಬೇಕಾಗಿಲ್ಲ. ಈ ದೇಶದಲ್ಲಿ ಯಾರಿಗೆ ಗೊತ್ತಿಲ್ಲ ಕೃಷ್ಣ ಅಂದ್ರೆ? ಕೃಷ್ಣನ ಕಥೆ ಯಾರಿಗೆ ಗೊತ್ತಿಲ್ಲ? ಊರು ಊರಿನಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟಂತ ಯಾವುದೋ ಒಂದು ತೀರ್ಥವೋ, ಯಾವುದೋ ಒಂದು ದೇವಸ್ಥಾನವೋ, ಇನ್ನೇನೋ ಒಂದು ಸ್ಥಳವೋ ಇದ್ದೇ ಇದೆ. ರಾಮಕೃಷ್ಣರ ಲೀಲಾ ವಿಹಾರ ಭೂಮಿ ಭಾರತ ದೇಶ ಅಂದ್ರೆ ಕೋಟಿ ಕೋಟಿ ಜನ ಆ ಹೆಸರು ಇಟ್ಕೊಂಡಿರೋದಾರೆ. ಇವತ್ತು ಎಷ್ಟೋ ಊರುಗಳು ಅವ್ರ ಹೆಸರ ಮೇಲೆ, ರಾಮನ ಹೆಸರಿನ ಮೇಲೆ, ಕೃಷ್ಣನ ಹೆಸರಿನ ಮೇಲೆ ಇವೆ. ಎಷ್ಟೋ ಸ್ಥಳ ಪುರಾಣಗಳು ರಾಮಕೃಷ್ಣನ ಅವಲಂಬಿಸಿವೆ. ಹಾಗಿರುವಾಗ ಕಥೆ ಹೇಳಬೇಕಾಗಿಲ್ಲ. ತತ್ವವನ್ನು ಗಮನಿಸೋದಾದರೆ ಕೃಷ್ಣನೆಂದರೆ ಏನು? ನಮಗನಿಸಿದ್ದು ಅದೊಂದು ಬಗೆಯ ಸೆಳೆತ. ಈ ಆಕರ್ಷಣೆ ಅನ್ನುವ ಶಬ್ದಕ್ಕೆ ಮೂಲ ಧಾತು ಯಾವುದೋ, ಕೃಷ್ಣ ಅನ್ನುವ ಶಬ್ದಕ್ಕೂ ಕೂಡ ಮೂಲ ಧಾತು ಅದುವೇ, ಕೃಷ್ಣ ವಿಲೇಖನೆ. ಕೃಷ್ಣ ಅಂದರೆ ಆಕರ್ಷಣೆ, ಕೃಷ್ಣ ಅಂದರೆ ಸೆಳೆತ ಅಂತ. ಸೆಳೆದವನು ಎಲ್ಲರನ್ನು. ಅವನ ವೇಣುಗಾನಕ್ಕೆ ಗೋವುಗಳು ಮನಸೋತು, ಗೋಪ ಗೋಪಿಯರು ಮನಸೋತರು, ಮುನಿಗಳು ಮನಸೋತರು, ಗಿಡಮರಗಳು ತಲೆದೂಗಿದವು, ಮೃಗ ಪಕ್ಷಿಗಳು ನವಿಲುಗಳು ಇಂಥವುಗಳೆಲ್ಲ ಅದಕ್ಕೆ ಶರಣಾದವು. ಹಾಗೆ ಇಡೀ ಜಗತ್ತನ್ನು ತನ್ನ ಕಡೆ ಸೆಳೆದವನು. ದೊಡ್ಡವರಲ್ಲೂ ದೊಡ್ಡವನು, ಸಣ್ಣವರಲ್ಲೂ ಸಣ್ಣವನು. ಪರಮಜ್ಞಾನಿಗಳಿಗೂ ಕೂಡ ಅವನು ಪಥಪ್ರದರ್ಶಕ. ಆತ ಬರೆದ ಆತನ ಬಾಯಿಂದ ಬಂದಿರತಕ್ಕಂಥ ಭಗವದ್ಗೀತೆ ಎಷ್ಟು ವ್ಯಾಖ್ಯಾನಗಳಾಗಿದೆ ಇವತ್ತು ಜಗತ್ತಿನಲ್ಲಿ, ಎಷ್ಟು ವ್ಯಾಖ್ಯಾನಗಳಾಗಿದೆ. ಇನ್ನೂ ಅದ್ರ ಮೇಲೆ ವ್ಯಾಖ್ಯಾನ ಆಗ್ತಾ ಇದೆ, ಪ್ರವಚನಗಳಾಗ್ತಾ ಇವೆ. ಅಂತಹ ಪರಮಜ್ಞಾನಿಯೂ ಹೌದು, ಗೋಪಾಲಕರ ಮಧ್ಯೆ ಸಾಮಾನ್ಯ ಗೋಪಾಲಕನು ಕೂಡ ಹೌದು. ಅವ್ರ ಜೊತೆಗೆ ಆಟ ಆಡೋನು, ಅವ್ರ ಜೊತೆಗೆ ಬರೆಯೋನು, ಅದು ಕೂಡ ಹೌದು. ಹಾಗಾಗಿ ಹುಲ್ಲು ಕಡ್ಡಿಯಿಂದ ಹಿಡಿದು ಬ್ರಹ್ಮನವರೆಗೆ ಎಲ್ಲೆಲ್ಲೂ ಸಲ್ಲುವವನು. ಅಂಥ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವದ ವೈಶಿಷ್ಟ್ಯವೇ ಸೆಳೆತ. ಅದಲ್ಲದಿದ್ರೆ ಪಾಂಡವರು ಏನಾಗಬೇಕು ಅವನಿಗೆ? ಪಾಂಡವರು ಸಂಬಂಧಿಕರಾದ್ರೆ ಕೌರವರು ಸಂಬಂಧಿಕರೇ. ದ್ರೌಪದಿ ಏನಾಗಬೇಕು? ಒಬ್ಬ ವಿದುರ್ನೋ ಉದ್ಧವನೋ ಏನಾಗಬೇಕು, ಒಬ್ಬಳ ಕುಬ್ಜ ಏನಾಗಬೇಕು, ಅಕ್ರೂರ ಏನಾಗಬೇಕು, ಎಲ್ಲರೂ ಅವನು ಸೆಳೆತಕ್ಕೊಳಗಾದವರು. ಬ್ರಹ್ಮಾಂಡ ನಿಂತಿರುವುದೇ ಸೆಳೆತದ ಮೇಲೆ, ಅದಿಲ್ಲದೆ ಬ್ರಹ್ಮಾಂಡ ಇಲ್ಲ. ನಾವಿರುವ ಭೂಮಿಯನ್ನೇ ನೋಡಿ, ಸೂರ್ಯನ ಸೆಳೆತಕ್ಕೆ ಒಳಪಟ್ಟು ನಿಂತಿದೆ, ಅದು ನಿಂತಿಲ್ಲ, ಚಲಿಸ್ತಾ ಇದೆ, ಸೂರ್ಯನ ಸುತ್ತ ಚಲಿಸ್ತಾ ಇದೆ. ಹಾಗಾಗಿ ಹಗಲು ರಾತ್ರಿಗಳಾಗ್ತವೆ. ಸೂರ್ಯ ಭೂಮಿಯ ಮಧ್ಯೆ ಆಕರ್ಷಣೆ ಇಲ್ಲದೇ ಇದ್ರೆ, ಸೆಳೆತ ಇಲ್ಲದೇ ಇದ್ರೆ ಬೆಳಕೇ ಇಲ್ಲ, ಬದುಕೇ ಇಲ್ಲ. ಭೂಮಿ ಚಂದ್ರನ ಮಧ್ಯೆ ಆಕರ್ಷಣೆ ಇಲ್ಲದೇ ಇದ್ರೆ ಬೆಳದಿಂಗಳೇ ಇಲ್ಲ. ತಾಯಿ ಮಗುವಿನ ಮಧ್ಯೆ ಒಂದು ಸೆಳೆತ ಇಲ್ಲದೇ ಇದ್ರೆ ಆ ಮಗುವಿಗೆ ಹಾಲು ಕೊಡೋರು ಯಾರು? ಎದ್ದು ಕೂತ್ಕೊಳ್ಳೋಕೆ ಬರದೇ ಇರತಕ್ಕಂಥ ಅತ್ಯಂತ ಅಸಹಾಯಕ ಮಾನವ ಶಿಶುವಿಗೆ ಜೀವನ ಕೊಡೋರು ಯಾರು? ಆ ತಾಯಿ ಯಾಕೆ ಮಾಡ್ತಾಳೆ? ಮಗು ಒತ್ತಾಗ ಯಾಕೆ ಸಮಾಧಾನ ಮಾಡ್ತಾಳೆ? ಯಾಕೆ ಹಾಲು ಕೊಡ್ತಾಳೆ? ಯಾಕೆ ಮಗುವನ್ನು ಸ್ವಚ್ಛಗೊಳಿಸ್ತಾಳೆ? ಮಗುವಿಗೆ ಮಾತಾಡೋದನ್ನು ನಡೆಯೋದನ್ನು ಯಾಕೆ ಹೇಳ್ಕೊಡ್ತಾಳೆ ಅವಳು? ಬರೇ ರಕ್ತ ಮಾಂಸದ ಮುದ್ದೆಯನ್ನು ಒಂದು ಮಾನವ ವ್ಯಕ್ತಿಯನ್ನಾಗಿ ಯಾಕೆ ಮಾರ್ಪಡಿಸ್ತಾಳೆ ಅವಳು? ಸೆಳೆತ ಕಾರಣ, ಬೇರೇನು ಕಾರಣ ಅಲ್ಲ. ನೀವು ಬಗೆದು ನೋಡಿದರೆ ಎಲ್ಲೆಲ್ಲೂ ಇದೆ ಅದು. ಅದಿರುವ ಕಾರಣದಿಂದ ಜಗತ್ತಿದೆ. ಅದು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೃಷ್ಣನಿದ್ದಾನೆ. ಕೃಷ್ಣನಿಗೆ ಬಾಹ್ಯ ರೂಪವೂ ಉಂಟು. ನೀಲಿ ಮೇಘಶ್ಯಾಮ, ವೇಣುಗಾನ ವಿನೋದ ಇಂಥ ರೂಪವೂ ಉಂಟು ಅವನಿಗೆ. ರೂಪ ಇಲ್ಲದ ನೋಡಬೇಕು ಅಂದರೆ ಸೆಳೆತವನ್ನು ನೋಡಿ, ಅಲ್ಲೆಲ್ಲ ಅವನಿದ್ದಾನೆ. ಅದರ ಸಾತ್ವಿಕ ಸೆಳೆತ ಅದು, ಅತ್ಯಂತ ಸಾತ್ವಿಕ ಸೆಳೆತ. ಬೆಳಕಿಗೆ ರೂಢ ಸೆಳೆತ ಬಹುಶಃ ಜಗತ್ತಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಬೆಳಕು ಸೆಳಿತದೆ ನಮ್ಮನ್ನು. ಈಗ ಭೂಮಿಯನ್ನು ಸೂರ್ಯ ತಾನೇ ಸೆಳೆದಿರೋದು ಬೆಳಕಿನ ರಾಶಿ. ನೀವು ನೆರಳಿನಲ್ಲಿ ಒಂದು ಬಳ್ಳಿಯನ್ನು ನೆಟ್ಟರೆ ಅದು ಬಿಸಿಲು ಹುಡ್ಕೊಂಡು ಹೋಗ್ತದೆ, ಆ ಕಡೆ ಬೆಳ್ಕೊಂಡು ಹೋಗ್ತದೆ. ಅದು ಬೆಳಿಲಿಕ್ಕೆ ಎಷ್ಟೋ ಸಮಯ ಬೇಕಾಗ್ಬೋದು, ಚಿಂತೆ ಇಲ್ಲ. ಆದರೆ ಆ ಕಡೆ ಬೆಳಕಿದ್ದಂಗೆ ಗೊತ್ತು, ಆ ಕಡೆಗೆ ಬೆಳ್ಕೊಂಡು ಹೋಗೋದು. ಒಂದು ತೆಂಗಿನ ಗಿಡ ನೆಟ್ಟರೆ ತೆಂಗಿನ ಗಿಡ ಬೆಳೆಯೋಕೆ ಎಷ್ಟು ಕಾಲ ಬೇಕಾಗ್ತದೆ? ಅಷ್ಟು ಕಾಲ ತಗೊಂಡು ಅದು ಬೆಳೆಯೋದು ಯಾವ ಕಡೆ ಬಿಸಿಲಿದೆಯೋ ಆ ಕಡೆಗೆ. ದೀಪ ಹಚ್ಚಿಟ್ರೆ ಹುಳು ಧಾವಿಸ್ತದೆ ದೀಪದ ಕಡೆಗೆ, ಸುಟ್ಟು ಹೋಗ್ತದೆ ಅದು. ತಾನು ಸುಟ್ಟು ಹೋಗೋದನ್ನು ಲಕ್ಷ್ಯಕ್ಕೆ ಇಟ್ಕೊಳ್ಳದೆ ಬೆಳಕಿನ ಕಡೆಗೆ ಧಾವಿಸ್ತದೆ ನೋಡಿ ಹುಳು. ಒಂದು ಕ್ರಿಮಿಕೀಟಗಳಿಗೂ ಅದರ ಪ್ರಜ್ಞೆ ಇದೆ, ಬೆಳಕಿನ ಪ್ರಜ್ಞೆ ಇದೆ. ಹಾಗೆ ಜಗತ್ತೆಲ್ಲ ಬೆಳಕಿನ ಸೆಳೆತಕ್ಕೆ ಒಳಗಾಗಿದೆ. ರಾತ್ರಿ ಪ್ರಯಾಣ ಮಾಡುವಾಗ ಎದುರಿನ ವಾಹನದ ದೀಪ ಹೆಡ್ಲೈಟ್ ಜೋರಾಗಿ ಅದನ್ನು ಆನ್ ಮಾಡಿದರೆ ನಮ್ಮ ಕಣ್ಣು ಅಲ್ಲೇ ಹೋಗ್ಕೊರೋದು. ಚಾಲಕನಿಗೆ ಗೊತ್ತು ಕಣ್ಣು ಅಲ್ಲೇ ನೆಟ್ಟರೆ ಕಾಣೋದಿಲ್ಲ ಮುದುಕಿ ಅನ್ನೋದು, ಆದರೂ ಬೇಡ ಬೇಡ ಅಂದರೂ ಕಣ್ಣು ಅಲ್ಲಿಗೆ ಹೋಗ್ತದೆ. ಕಾರಣ ಏನಂದರೆ ಅದು ಬೆಳಕಿನ ಸೆಳೆತ. ಹಾಗಾಗಿ ಕೃಷ್ಣನೆಂದರೆ ಅದೊಂದು ಬಗೆ ಬೆಳಕು. ಆ ಬೆಳಕು ಎಲ್ಲವನ್ನು ಎಲ್ಲರನ್ನು ನಾನಾ ರೀತಿಯಲ್ಲಿ ನಾನಾ ರೂಪದಲ್ಲಿ ಸೆಳೆದಿದೆ. ತಿಳಿದವರು ಹೇಳ್ತಾರೆ ಗೋಪಿಯರು ಮಾತ್ರ ಅಲ್ಲ, ಕಂಸ ಶಿಶುಪಾಲರು ಸೆಳೆತಕ್ಕೊಳಗಾದವರೇ. ಸೆಳೆತವೇ ಅದು. ಕಂಸನಿಗೆ ಕೃಷ್ಣನ ಬಿಟ್ಟು ಬೇರೆ ಯಾವ ಯೋಚನೆ ಬರ್ತಿರಲಿಲ್ವಂತೆ, ಮಲಗಿದ್ರೆ ಕೃಷ್ಣನ ಮಧ್ಯೆ ಸ್ವಪ್ನ. ಆ ಸೆಳೆತಕ್ಕೆ ಹೆಸರು ಭಯ ಅಂತಿರ್ಬೋದು, ಶಿಶುಪಾಲನ ಸೆಳೆತಕ್ಕೆ ಹೆಸರು ದ್ವೇಷ ಅಂತಿರ್ಬೋದು. ಆದರೆ ಒಳಗಿರ್ತಕ್ಕಂಥ ಮೂಲ ತತ್ವ ಅದುವೇ, ಸೆಳೆತವೇ ಆಕರ್ಷಣೀಯ. ಅದು ಬೇರೆ ಯೋಚನೆಯೇ ಬರಲಿಲ್ಲ ಅವರಿಗೆ. ಹಾಗಾಗಿ ಅವರಿಗೂ ಮೋಕ್ಷವಾಗಿದ್ದು ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯಿತು. ರಾಗಭಕ್ತಿಗೆ ಬಿಂಬದಿಂದ ಮೋಕ್ಷ, ಈ ರೀತಿಯ ಭಕ್ತಿಗೆ ವಿರೋಧ ಭಕ್ತಿಗೆ ಕಂಬದಿಂದ ಮೋಕ್ಷ. ಅಂತೂ ಮೋಕ್ಷ ಸಿದ್ಧವೇ, ದಾರಿ ಬೇರೆ ಬೇರೆ ಆಗ್ಬೋದು. ಹಾಗಾಗಿ ಅಂಥ ಒಂದು ಅಪೂರ್ವ ಸೆಳೆತಕ್ಕೆ ಪ್ರಣಾಮಗಳನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಸುದಿನ, ಶುಭ ದಿನ ಅದು. ಕೃಷ್ಣ ಹುಟ್ಟಿದ ದಿವಸ ಇವತ್ತು, ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಹುಟ್ಟಿದಾಗ ಸುಮ್ಮನೆ ಒಂದು ವಿಷಯ ಮಾತ್ರ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇವೆ. ಇವತ್ತು ವಸುದೇವನು ನೋಡ್ತಾನೆ ಕೃಷ್ಣನನ್ನು, ದೇವಕಿಯೂ ನೋಡ್ತಾಳೆ. ಇಬ್ಬರು ಹೇಗೆ ನೋಡಿದರು ಅನ್ನೋದನ್ನು ಭಾಗವತ ವರ್ಣನೆ ಮಾಡ್ತದೆ. ವಸುದೇವನಿಗೆ ಹೇಗೆ ಕಂಡೆ ಅಂತಂದರೆ ಮಗುವಾಗಿ ಕಾಣಲಿಲ್ಲ ಕೃಷ್ಣ. ತಮದ್ಭುತಂ ಬಾಲಕಂ, ಆ ಬಾಲಕ ಒಂದು ಅದ್ಭುತವಾಗಿ ಕಂಡೆ ವಸುದೇವನಿಗೆ. ಆ ಬಾಲಕನಲ್ಲಿ ನಾರಾಯಣ ರೂಪ ಕಾಣಿಸ್ತಂತೆ ವಸುದೇವನಿಗೆ. ಅಂಬುಜಯಕ್ಷಣಂ, ಕಮರದ ಕಣ್ಣುಗಳು ಕಾಣಿಸ್ತವನಿಗೆ. ನಾಲ್ಕು ಭುಜಗಳು, ಚತುರ್ಭುಜ, ಶಂಖಚಕ್ರ ಗದಾ ಪದ್ಮಗಳು, ಗರಶೋಭಿ ಕೌಸ್ತುಭಂ, ಕೊರಳಲ್ಲಿ ಕೌಸ್ತುಭಮಣಿ, ಶ್ರೀವತ್ಸದ ಚಿಹ್ನೆ ಮಚ್ಚೆ ಅದಂತು ಶ್ರೀವತ್ಸ ಅಂದರೆ ಅದು ಕಾಣಿಸ್ತು. ಪೀತಾಂಬರಂ, ಪೀತಾಂಬರ ಹುಟ್ಟಿದ ಮಗು, ಆದರೆ ಆ ಮಗುವಿನಲ್ಲಿ ಪೀತಾಂಬರ ಕಾಣ್ತಾ ಇದೆ ವಸುದೇವನಿಗೆ. ಸಾಂದ್ರ ಪಯೋಧ ಸೌಭಗಂ, ಮಳೆ ಮೋಡದ ಬಣ್ಣ, ಕೃಷ್ಣ ಅಂದರೆ ಕಪ್ಪು ಅಂತಲೂ ಅರ್ಥ ಇದೆ ಆ ಬಣ್ಣ. ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲಂ, ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ, ಮಹಾರ್ಹವಾಗಿರ್ತಕ್ಕಂಥ ವಜ್ರ ವೈಡೂರ್ಯಗಳಿಂದ ಅವನ ಕಿರೀಟ ಕುಂಡಲಗಳು ಅಲಂಕೃತವಾಗಿದೆ. ಅದರ ಕಾಂತಿ ಅವನ ಮುಂಗುರುಳ ಮೇಲೆಲ್ಲ ಪಸರಿಸಿ ಅದು ಇನ್ನಷ್ಟು ಶೋಭಿಸ್ತಾ ಇದೆ ಅವನ ಮುಂಗುರುಳುಗಳೆಲ್ಲ. ಹಾಗೆ ಉದ್ದಾಮ ಕಾಂಚಂಗದ ಕಂಕಣಾದಿಭಿ, ಕಟಿಯಲ್ಲಿ ಕಾಂಚಿ, ತೋಳಲ್ಲಿ ಅಂಗದ, ಕೇಯೂರ, ಇವೆಲ್ಲವುಗಳನ್ನು ಶೋಭಿಸ್ತಕ್ಕಂತಹ ಆ ಒಂದು ನಾರಾಯಣ ರೂಪ ಕಾಣಿಸ್ತಂತೆ ವಸುದೇವನ ಕಣ್ಣಿಗೆ. ದೇವಕಿಯ ಕಣ್ಣಿಗೆ ಅಡುಗು ಕಂಡಿದ್ದು ಅದ್ಭುತವೇ. ಹೇಗೆ ಕಾಣಿಸ್ತು ಅಂದರೆ ರೂಪಂ ಎತ್ತತು ಪ್ರಾಹು ರವ್ಯಕ್ತ ಮಾಧ್ಯಮ. ಅದನ್ನು ರೂಪ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಿರೂಪ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ರೂಪ ಕಾಣಿಸ್ತಂತೆ ದ್ರೌಪದಿಗೆ ದೇವಕಿಗೆ. ಎತ್ತತು ಅಂತ ಅದು ಯಾವುದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ, ಯಾವುದೋ ಅದು ಅಂತ ಹಾಗೆ ಹೇಳಬೇಕು ಅಷ್ಟೆ. ಅಂತ ಅನಿರ್ವಚನೀಯವಾಗಿರ್ತಕ್ಕಂಥ ಒಂದು ಸ್ವರೂಪ. ಅವ್ಯಕ್ತಂ ಬಾಯ್ಬಿಟ್ಟು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮನಸ್ಸಲ್ಲೂ ಕೂಡ ಆಕಾರ ಬರೋದಿಲ್ಲ. ಆದ್ಯಂ ಇಷ್ಟು ಗೊತ್ತಾಗ್ತದೆ, ಎಲ್ಲಕ್ಕಿಂತ ಮೊದಲಿರೋ ವಸ್ತು ಇದುವೆ ಅಂತ, ಈ ಬಿಂದುವಿನಂತಲೇ ವಿಶ್ವ ನಿರ್ಮಾಣ ಆಯಿತು ಅಂತ ಅಷ್ಟು ಮಾತ್ರ ಗೊತ್ತಾಗ್ತದೆ ಮನಸ್ಸಿಗೆ. ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರಂ, ಇಂಥ ರೂಪ ದ್ರೌಪದಿ ದೇವಕಿ ಕಂಡಿದ್ದು. ಸತ್ತಾ ಮಾತ್ರಂ, ಇರುವಿಕೆ ಮಾತ್ರವೇ ಗೊತ್ತಾಗ್ತದೆ, ಬೇರೆ ಏನೂ ಗೊತ್ತಾಗೋದಿಲ್ಲ. ಅಸ್ತಿತ್ವ ಅಸ್ಮಿತೆ ಮಾತ್ರ ಅಲ್ಲಿ. ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ತತ್ವ ಸಾಕ್ಷಾತ್ ವಿಷ್ಣುರ ಅಧ್ಯಾತ್ಮ ದೀಪ, ಅಧ್ಯಾತ್ಮದ ದೀಪ ಕಾಣಿಸ್ತು ದೇವಕಿಗೆ. ಅಂದರೆ ವ್ಯತ್ಯಾಸ ಇಷ್ಟೇ ಅಂತ, ವಸುದೇವನಿಗೂ ದೇವಕಿಗೂ ಅಂತ. ವಸುದೇವನಿಗೆ ವೈಭವ ಕಾಣಿಸ್ತು, ದೇವಕಿ ಕಂಡಿದ್ದು ಕೈವಲ್ಯ ಕೇವಲತೆ. ಸ್ತ್ರೀಯರು ಅಧ್ಯಾತ್ಮಕ್ಕೆ ಒಂದ್ಸತಿ ಹೋಗಿಬಿಟ್ರು ಅಂದರೆ ಎಷ್ಟು ಆಳವರೆಗೂ ಹೋಗ್ಬೋದು ಅನ್ನೋದನ್ನು ಈ ಒಂದು ವ್ಯತ್ಯಾಸ ತೋರಿಸ್ತದೆ. ರಾಮಾಯಣದಲ್ಲೂ ಕೂಡ ಹಾಗೆ, ದಶರಥ ಕೌಸಲ್ಯ, ದಶರಥನಿಗೆ ಆ ಹೆಸರು ಯಾಕೆ ಬಂತೆ ಅಂದರೆ ಅಂತರಂಗದಲ್ಲಿ ಯೋಗ ಮಾರ್ಗದಲ್ಲಿ ಹತ್ತು ದಿಕ್ಕುಗಳಲ್ಲೂ ಕೂಡ ಅಪ್ರತಿಹತವಾಗಿರ್ತಕ್ಕಂಥ ಗತಿ ಇತ್ತೆ ಅಂತ ಅವನಿಗೆ, ದಶರಥ ಅಂತ. ಅಂತರಂಗದ ಯೋಗ ಮಾರ್ಗಗಳಲ್ಲಿ ನಿರಾಬಾಧವಾಗಿ ಸಂಚಾರ ಮಾಡ್ತಿದ್ದಂಥವನು. ಆದರೆ ಕೌಸಲ್ಯ ಗುರಿ ಮುಟ್ಟಿದ್ಲಂತೆ. ಕೌಸಲ್ಯಗೂ ದಶರಥನಿಗೂ ವ್ಯತ್ಯಾಸ, ಕೌಸಲ್ಯ ಪೂರ್ಣ ಜ್ಞಾನಿ, ದಶರಥ ಸಾಧಕ. ಇಲ್ಲಿಯೂ ಹಾಗೆ ವಸುದೇವನಿಗೆ ಗೋಚರಿಸಿದ್ದು ಸಾಕಾರ ರೂಪ, ವೈಭವ ಸಗುಣ ರೂಪ, ಆದರೆ ದೇವಕಿಗೆ ನಿರ್ಗುಣಂ ನಿರ್ವಿಕಾರಂ ಅಂತ ರೂಪ ಅವಳಿಗೆ ಗೋಚರಿಸಿದ್ದು. ಈ ಮಮತೆ ಹೆಚ್ಚು ಒಂದು ತಾಯಿಯಾಗಲು ಸ್ತ್ರೀಯೇ. ಈಗ ಪುರುಷರು ಇನ್ನೇನೇನು ಹಾರಾಡಿದ್ರೂ ತಾಯಿಯಾಗಲಿಕ್ಕೆ ಸಾಧ್ಯ ಇಲ್ಲ, ಅವರು ಕೊನೆಗೂ ಯಾವುದೋ ತಾಯಿಯ ಮಗನೇ ಆಗಬೇಕು ಅವರು. ಆ ಮಮತೆ, ಆ ಒಂದು ಅಟ್ಯಾಚ್ಮೆಂಟ್, ಅದು ಸ್ತ್ರೀಗೆ ತುಂಬ ಜಾಸ್ತಿ. ಅದರಿಂದಲೇ ಯಾಕೆ ಮೋಕ್ಷವನ್ನು ಸಾಧನೆ ಮಾಡ್ಬೋದು ಅಂತ ಹೇಳ್ತವೆ ಯೋಗಶಾಸ್ತ್ರಗಳು, ಅದರ ಮೂಲಕವೇ ಸಾಧನೆ ಮಾಡ್ಬೋದು ಅಂತ. ಒಂದು ವೇಳೆ ಅದೇನಾದ್ರು ಇಂಥದ್ರಲ್ಲಿ ಬಂದು ಕೃಷ್ಣನಂಥ ವಿಷಯದಲ್ಲಿ ಅಂಥ ಒಂದು ಪ್ರೀತಿ ಬಂದರೆ, ಅಂಥ ಒಂದು ಮಮತೆ ಬಂದರೆ ಅವರು ತುದಿ ಮುಟ್ಟಿಬಿಡ್ತಾರೆ. ಅದಾಯಿತು ದೇವಕಿಗೆ ಅಂತ. ಹಾಗಾಗಿ ಇಲ್ಲಿ ನೀವೆಲ್ಲರೂ ಕೂತಿದ್ದೀರಿ, ದೇವಕಿ ವಸುದೇವರು, ಇದೆಲ್ಲ ದೇವಕಿ ಇದೆಲ್ಲ ವಸುದೇವ ಅಂತ. ಹಾಗಾಗಿ ಅದಾಗಬೇಕು ನಾವಿವತ್ತು ಜನ್ಮಾಷ್ಟಮಿ ದಿವಸ ನಾವಾಗಬೇಕಾದದ್ದು ಅಂತ. ಯಾಕೆಂದರೆ ಗೋಪಿಯರಾಗಲಿಕ್ಕೆ ಕಾಲ ಅಲ್ಲ, ಗೋಪಿಯರು ಗೋಪ ಆಗಲಿಕ್ಕೆ ಒಂದು ತಡೆ ಇದೆ, ಜನ್ಮಾಷ್ಟಮಿಯನ್ನು ಹುಟ್ಟಿದ್ದು ಮಾತ್ರ. ಹಾಗಾಗಿ ಹುಟ್ಟಿದಾಗ ಏನಿತ್ತು ಅಂದರೆ ದೇವಕಿ ವಸುದೇವರು ಇದ್ರು, ಬೇರೆ ಏನಿಲ್ಲ ಅಂತ. ಹಾಗಾಗಿ ಇವತ್ತು ನಾವೇನಾದ್ರು ಪಾತ್ರ ವಹಿಸೋದಾದರೆ ಒಂದು ದೇವಕಿ ಪಾತ್ರ ವಹಿಸಬೇಕು ಅಥವಾ ವಸುದೇವನ ಪಾತ್ರ ವಹಿಸಬೇಕು, ಯಾವ್ದು ವಹಿಸಿದ್ರೂ ತೊಂದರೆ ಇಲ್ಲ. ಒಂದು ಉಪಾಂತ್ಯ, ಇನ್ನೊಂದು ಅಂತ್ಯ ಅಷ್ಟೇ, ಒಂದು ಮೆಟ್ಟಿಲು ಇನ್ನೊಂದು ಮೂರ್ತಿ. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯ ಈ ಸುಸಮಯದಲ್ಲಿ ನಿಮಗೆಲ್ಲರಿಗೂ ನಾಮ ಹಾರೈಸುತ್ತದೆ, ದೇವಕಿಯರಾಗಿ ಮತ್ತು ವಸುದೇವರಾಗಿ. ಹಾಗಾದರೆ ಸೆರೆಮನೆ ಅರಮನೆ ಆಗ್ತದೆ, ಹಾಗಾದರೆ ಬೀಗಗಳು ತಾನಾಗೆ ಕಳಚಿಕೊಡ್ತವೆ. ಬೀಗ ಉಂಟೇ ಉಂಟು ನಮ್ಮೆಲ್ಲರ ಜೀವನದಲ್ಲಿ, ಆದರೆ ಕುಂಚಿಕೈ ಇಲ್ಲ, ಕೀಲಿಕೈ ಇಲ್ಲ, ಬೀಗ ಮಾತ್ರ ಉಂಟು. ಆ ಬೀಗವೆಲ್ಲ ಕಳಚಬೇಕು ಅಂದರೆ ವಸುದೇವ ದೇವಕಿಯರಾಗಬೇಕು ನಾವು. ವಾಸುದೇವನಿಗೆ ಜನ್ಮ ಕೊಟ್ಟಂತ ವಾಸುದೇವ ದೇವಕಿಯರು. ನಿಮ್ಮನ್ನು ಬಂಧಿಸುವವರು ನಿದ್ರೆ ಮಾಡಬೇಕು ಅಂದ್ರೆ ನೀವು ಆ ರೂಪವನ್ನು ತಾಳ್ಬೇಕು ಅಂತ, ಆ ಸ್ವರೂಪವನ್ನು ತಾಳ್ಬೇಕು ಅಂತ. ಪ್ರಕೃತಿ ನಿಮಗೆ ಅನುಕೂಲ ಆಗಬೇಕು ಅಂದ್ರೆ ವಾಸುದೇವ ಯಮುನೆಯನ್ನು ದಾಟಬೇಕು. ಆದ್ರೆ ಯಮುನ ದಾರಿ ಬಿಡ್ತಂತೆ ವಾಸುದೇವನಿಗೆ, ಅಡ್ಡಾಗಲಿಲ್ಲ ಯಮುನೆ. ಆದಿಶೇಷ ಕೊಳೆಯಾಗ್ತಾನೆ ವಾಸುದೇವನಿಗೆ. ಇದೆಲ್ಲ ಆಗಬೇಕು ಅಂದ್ರೆ ನಮಗೆ ಆ ಮಮತೆ, ಆ ಪ್ರೀತಿ. ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ದೇವರ ಅಪ್ಪ ಅಮ್ಮ ಆಗಿ ಅಂತ ವಿಚಿತ್ರ ಕೇಳ್ತದೆ ಕೇಳುವಾಗ. ಅದು ನೀನು ಅಂದ್ರೆ ನೀನು ಅಪ್ಪ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ, ಸರಿಯಾಗಿ ಯೋಚನೆ ಮಾಡಿದ್ರೆ ದೇವರಾಗೋಕ್ಕೆ ಸಾಧ್ಯವೇ ಇಲ್ಲ ಯಾವತ್ತು. ಹೀಗಿರ್ತಾ ದೇವರಾಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ದೇವರ ಅಪ್ಪ ಅಮ್ಮ ಆಗ್ಬೋದು ಅಂತ. ಹಾಗಾಗಲಿಕ್ಕೆ ಪ್ರೇರಣೆ ಸಿಗ್ತಕ್ಕಂಥ ಸುದಿನದಲ್ಲಿ, ಸುಸಮಯದಲ್ಲಿ ನಾವೆಲ್ಲ ಇದ್ದೇವೆ. ಕೃಷ್ಣ ಎಲ್ಲರಿಗೂ ಒಂದಲ್ಲ ಒಂದನ್ನು ಕೊಟ್ಟವನು, ಅವರವರ ಅರ್ಹತೆಗೆ ತಕ್ಕ ಹಾಗೆ. ಅವರವರ ಅರ್ಹತೆ ಅಂದ್ರೆ ಏನು, ಎಲ್ಲವೂ ಅರ್ಹತೆಯೇ. ಅವರವರ ಸ್ವರೂಪಕ್ಕೆ ತಕ್ಕ ಹಾಗೆ ಎಲ್ಲರಿಗೂ ಬೇಕಾದನ್ನು ಕೊಟ್ಟವನು. ಹಾಗೆ ನಿಮಗೂ ಏನಾದರೂ ಕೊಡಲಿ ಅವನು ಈ ಒಂದು ಸುದಿನ ಸುಸಮಯದಲ್ಲಿ. ನೀವೆಲ್ಲರೂ ಕೃಷ್ಣನ ಮುಂದೆ ಉಪಸ್ಥಿತರಾಗಿದ್ದೀರಿ. ನಿಮಗೆ ನಿಮಗೆ ಏನು ಬೇಕೋ ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಏನು ಬೇಕು ಅಂತ. ನೀವು ತಪ್ಪು ತಪ್ಪು ಏನೋ ಅಂದ್ಕೊಂಡಿರ್ಬೋದು ಇದು ಬೇಕು ನನಗೆ ಅಂತ, ಅದು ತಿದ್ದಿ ಕೊಡಬೇಕು ಅವನು ಸರಿಯಾಗಿ. ಕೆಲವು ಸತಿ ಏನಾಗ್ತದೆ ಅಂದರೆ, ಎಷ್ಟೋ ಸತಿ ಉದಾಹರಣೆ ಕೊಡೋದು, ಪುಟ್ಟ ಮಗುವಿನ ಮುಂದೆ ಒಂದು ಕೈಯಲ್ಲಿ ಚಾಕ್ಲೇಟ್, ಇನ್ನೊಂದು ಕೈಯಲ್ಲಿ ಒಂದು ಕೋಟಿ ರೂಪಾಯಿ ಚೆಕ್ ಎರಡು ಹಿಡ್ಕೊಂಡ್ರೆ ಯಾವ್ದು ಬೇಕು ಅಂತ ಕೇಳಿದ್ರೆ ಚಾಕ್ಲೇಟ್ ಹರಿಸ್ಕೊಡ್ತದೆ. ಅದು ಗೊತ್ತಿಲ್ಲ ಈ ಕಡೆ ತಗೊಂಡ್ರೆ ಅದರಲ್ಲಿ ಎಷ್ಟೋ ಚಾಕ್ಲೇಟ್ ಬರ್ತದೆ ಅಂತ, ಮತ್ತೆ ಇನ್ನೇನೋ ಬರ್ತದೆ ಜೀವನ ಬರೋದು ಸಾಕು ಅಂತ ಗೊತ್ತಿಲ್ಲ ಅಂತ. ಅಂಥ ಮಕ್ಕಳು ಅಂಥ ಬಾಲಕರನು, ಹಾಗಾಗಿ ಗೊತ್ತಿಲ್ಲ ಏನೇನೋ ಕೇಳ್ಬಿಡ್ತೇವೆ. ಆ ಕೇಳಿ ಕೇಳಿ ತಪ್ಪಿದ್ರೆ ಅದನ್ನು ತಿದ್ದಿ ನಿಜವಾಗಿಯೂ ನಮಗೆ ಏನು ಬೇಕೋ ಅದಕ್ಕೆ ಅಪೇಕ್ಷೆ ನೋಡಿಸಿ, ಅಂಥದ್ರ ಬಗ್ಗೆ ಇಚ್ಛೆ ನೋಡಿಸಿ ಅದನ್ನು ಅವನು ಕೊಡಬೇಕು. ಹಾಗಾಗಿ ನಿಮ್ಮೆಲ್ಲರ ಇಚ್ಛೆಗಳನ್ನ ಪೂರೈಸಲಿ ಕೃಷ್ಣ, ನಿಮ್ಮೆಲ್ಲರ ಬಂಧನವನ್ನು ಬಿಡಿಸಲಿ. ನಿಮಗೆಲ್ಲ ಅಂಥ ಒಂದು ಧನ್ಯತೆ, ಅಂಥ ಒಂದು ಸತ್ಫಲ ಪ್ರಾಪ್ತಿ. ಕೃಷ್ಣನೇ ಹುಟ್ಟಿದ ಮೇಲೆ ಇನ್ನೆಂಥ ಫಲ ಬೇಕು ಅದಕ್ಕಿಂತ. ಹಾಗಾಗಿ ಅಂಥ ಒಂದು ವರವನ್ನು ಆ ಕೃಷ್ಣ ಕೊಡಬೇಕು ಅನ್ನೋ ಒಂದು ಆಶಂಸೆಯನ್ನು ಮಾಡ್ತೇವೆ. ನಮಗೂ ಇವತ್ತು ಯಾಕೋ ಮನಸ್ಸಿಗೆ ತುಂಬ ಉಲ್ಲಾಸ, ತುಂಬ ಸಂತೋಷ. ಯಾಕೆಂದರೆ ಅದೆರಡೂ ಸೇರಿದೆ ಇವತ್ತು, ರಾಮಕೃಷ್ಣರು ಸೇರಿದ್ದಾರೆ ಅಂತ. ಗಂಭೀರವಾದ ನಡೆ, ಉದಾತ್ತವಾದ ನುಡಿ, ಎರಡೂ ಸೇರಿದೆ ಇವತ್ತು. ಕೃಷ್ಣನ ನುಡಿ ಚೆಂದವಂತೆ, ರಾಮನ ನಡೆ ಚೆಂದವಂತೆ. ಕೃಷ್ಣನ ನುಡಿ ಚೆಂದ ಅಲ್ಲ ಅಂತಲ್ಲ, ಅದು ನಮ್ಗೆ ಅರ್ಥ ಆಗೋದಿಲ್ಲ ಅಂತ. ಅದು ಯಾಕೆ ಹಾಗೆ ಮಾಡಿದೆ ಅಂತ ಗೊತ್ತಾಗೋದಿಲ್ಲ ಅಂತ. ಗೊತ್ತಾಗದ ತಪ್ಪು ತಪ್ಪು ತಿಳ್ಕೊಡೋದಕ್ಕಿಂತ, ಯಾರು ಈಗೊಂದು ಮಾತುಕತೆ ಏನಂದ್ರೆ, ಕೃಷ್ಣ 16,000 ಸ್ತ್ರೀಯರಿಗೆ ಗಂಡ ಆಗ್ಬೋದು ಅಂದ್ರೆ ನಾವು ಯಾಕೆ ಆಗ್ಬಾರ್ದು ಅಂತ ಯಾರು ಒಬ್ಬ ಹೇಳಿದಂತೆ. ಸರಿ, ಮೊದಲಿಂದ ಶುರು ಮಾಡೋಣ. ಕೃಷ್ಣ ಮಾಡಿದ ಹಾಗೆ ಮಾಡೋಣ. ಕೃಷ್ಣ ಮೊದಲು ಮಾಡಿದ್ದು ವಿಷ ಕುಡಿದಿದ್ದು, ಪುತ್ರಿ ವಿಷ ಕುಡಿದಿದ್ದು, ಅದು ಮೊದಲು ಮಾಡಿ ಆಮೇಲೆ ಬದುಕೇರಿ ಮುಂದಿಂದ ಮಾಡಿದ್ರಾಯ್ತು ಅಂತ. 16,000 ಸ್ತ್ರೀ ಆಮೇಲೆ ಮಾಡಿದ್ರಾಯ್ತು ಅಂತ ಅಂದ್ರೆ ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅರ್ಥ ಆಗೋದಿಲ್ಲ ಅಂತ. ಎಷ್ಟೋ ಸಂಗತಿಗಳು ಅಂತ ಅರ್ಥ ಆಗೋರಿಗೆ ಕಾಯ್ಬೇಕಾಗ್ತದೆ ನಾವು. ಹಾಗಾಗಿ ಅವನ ನುಡಿ ಚೆಂದ ಅಂತ, ನುಡಿಯನ್ನು ಅನುಸರಣೆ ಮಾಡೋಣ ಅಂತ. ಮತ್ತೆ ರಾಮನಿಗೆ ಮಾತು ಗೊತ್ತಿಲ್ಲ ಅಂತಲ್ಲ, ವಾಗ್ವಿಧಾಮ್ ವರಹ ಅಂತ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಮಾತು ಬಲ್ಲವರಲ್ಲಿ ಶ್ರೇಷ್ಠ ಅಂತ ದೇವಗುರುವಿನಂತೆ ವಾಗ್ಮಿಯವನು ಅಂತ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಆದರೆ ಮಾತಾಡೋದು ಕಡಿಮೆ, ಹೆಚ್ಚು ಮಾತಿಲ್ಲ ಅವನದು. ಅದ್ಯಾಕೆ ಹಾಗೆ ಅಂದರೆ, ಒಂದು 2-3 ನಿಯಮಗಳಿದೆ, ಅದನ್ನು ಪಾಲನೆ ಮಾಡಿದ್ರೆ ಹಾಗಾಗ್ತದೆ. ಸತ್ಯವನ್ನೇ ಹೇಳಬೇಕು, ಮಾತು ಕಡಿಮೆ ಆಗ್ತದೆ. ಮತ್ತು ಇನ್ನೊಬ್ಬರನ್ನು ನೋಯಿಸ್ಬಾರ್ದು ಮಾತಲ್ಲಿ, ಮಾತು ಕಡಿಮೆ ಆಗ್ತದೆ ತಾನೇ. ಪ್ರಿಯವನ್ನೇ ಹೇಳಬೇಕು ಅಂದರೆ ಮಾತು ಕಡಿಮೆ ಆಗ್ತದೆ. ಹಿತವನ್ನೇ ಹೇಳಬೇಕು, ಒಂದು ಶುರು ಮಾಡಿಕೊಂಡ್ರೂ ಮಾತು ಕಡಿಮೆ ಆಗ್ತದೆ ನಮ್ಮದು. 3 ಶುರು ಮಾಡಿಕೊಂಡ್ರೆ ಅಪರೂಪಕ್ಕೆ ಒಂದ್ಸರಿ ಮಾತಾಡಬೇಕಾಗ್ತದೆ ನಾವು. ಎಷ್ಟೋ 100-90 ಮಾತುಕಡಿಮೆ ಆಗಿಬಿಡ್ತದೆ ಅಂತ. ಹಾಗಾಗಿ ಸತ್ಯಾಯ ಮಿತಭಾಷಣ, ಈ ಸೂರ್ಯವಂಶೀಯರೆಲ್ಲರೂ ಹಾಗೆ ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ. ಏನೋ ಮಿತಭಾಷೆಗಳು, ಯಾಕೆ ಅಂದರೆ ಸತ್ಯ ಹೇಳಬೇಕು ಅಂತಿತ್ತು ಅವರಿಗೆ ಅಂತ. ಹಾಗಾಗಿ ತಾನಾಗಿ ಮಾತುಗಳು ಕಡಿಮೆ ಆಗ್ತಿದ್ವು ಅಂತ, ಅದರ ಕಾರಣದಿಂದಾಗಿ ಅಂತ. ಹಾಗಾಗಿ ಅವರಿಬ್ಬರ ನಡೆ ನುಡಿಗಳನ್ನು ನಮ್ಮ ಜೀವನದಲ್ಲಿ ನಾವು ಸ್ವೀಕಾರ ಮಾಡಬೇಕು. ಭಾರತ ಎಂಥ ಧನ್ಯ ಭೂಮಿ ಅಂದರೆ, ಈಶ್ವರನ ತಾಯಿ ಭಾರತ ಅಂತ, ಈಶ್ವರನ ತಾಯಿ. ಅನೇಕ ರಾಷ್ಟ್ರಗಳಲ್ಲಿ ಪ್ರಪಂಚದಲ್ಲಿ ದೇವದೂತರು ಹುಟ್ಟಿದ್ದನ್ನು ಕೇಳ್ತೇವೆ. ಯೇಸು ಕ್ರಿಸ್ತ ಇರ್ಬೋದು, ಪೀಗಂಬರ್ ಇರ್ಬೋದು, ದೇವದೂತರು ಹುಟ್ಟಿದ್ದನ್ನು ಕೇಳ್ತೇವೆ. ಆದರೆ ದೇವರೇ ಹುಟ್ಟುವ ಭೂಮಿ ಇದು ಭಾರತ ಅಂತ. ದೇವರ ಗರ್ಭ ಅಂತ ಹೇಳ್ಬೋದು ಭಾರತವನ್ನು, ದೇವರ ಮಡಿಲು ಅಂತ ಹೇಳ್ಬೋದು. ಅಂಥ ಒಂದು ಪುಣ್ಯ ಧರಿತ್ರಿಯಲ್ಲಿ ಭಾಗ್ಯವಶದಿಂದ ನಾವೆಲ್ಲ ಜನ್ಮ ತಾಳಿದ್ದೇವೆ. ರಾಮಕೃಷ್ಣರು ನಡೆದಾಡಿದ ಭೂಮಿಯಲ್ಲಿ, ಅವರು ಉಸಿರಾಡಿದ ಗಾಳಿಯನ್ನು ಉಸಿರಾಡುತ್ತಾ ನಾವೆಲ್ಲರೂ ಕೂಡ ಬದುಕಿದ್ದೇವೆ. ಎಂದೋ ಅವರು ಮುಟ್ಟಿದ ನೀರನ್ನು ಇವತ್ತು ನಾವು ಮುಟ್ತಾ ಇದ್ದೇವೆ. ರಾಮ ತೀರ್ಥ ಇದೆ ಗೋಕರ್ಣದಲ್ಲಿ, ಯಾವತ್ತೋ ಅವನು ಸ್ನಾನ ಮಾಡಿ ಹೋಗಿದ್ದು, ಮುಟ್ಟಿ ಹೋಗಿದ್ದು, ಅವನು ನೋಡಿದ್ದು. ಇವತ್ತು ಅದು ನೆನಪು ಮಾಡಿಕೊಡ್ತೇವೆ, ಅದರ ಮೂಲಕ ರಾಮನ ಸಂಪರ್ಕ, ಕೃಷ್ಣ ಸಂಪರ್ಕ ನಾವು ಮಾಡ್ತೇವೆ. ಹಾಗಾಗಿ ಈ ಒಂದು ಪುಣ್ಯಭೂಮಿಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಚಾತುರ್ಮಾಸದ ಮಧ್ಯದಲ್ಲಿ ಈ ಕೃಷ್ಣಾಷ್ಟಮಿ ಬರ್ತದೆ ಯಾವಾಗಲೂ. ಚಾತುರ್ಮಾಸದ ಪ್ರಥಮ ದಿನ ವ್ಯಾಸಪೂಜೆ ಅಂತ ಹೆಸರು, ಅದಕ್ಕೆ ವ್ಯಾಸರಿಗೆ ಪೂಜೆ ಇದೆ ಇವತ್ತು. ಆದರೆ ಅವತ್ತು ಮುಖ್ಯವಾಗಿ ನಾವು ಪೂಜೆ ಮಾಡೋದು ಕೃಷ್ಣನನ್ನು. ಕೃಷ್ಣನ ಕೃಷ್ಣನ ವಿಗ್ರಹವನ್ನು ಮಧ್ಯೆ ಇಟ್ಟು ಅದಕ್ಕೆ ಮುಖ್ಯವಾಗಿ ಪೂಜೆ. ಆಮೇಲೆ ವ್ಯಾಸಾದಿಗಳಿಗೂ ಪೂಜೆ ಮಾಡಬೇಕು, ಶಂಕರಾಚಾರ್ಯರಿಗೂ ಪೂಜೆ ಮಾಡಬೇಕು, ಅವರೆಲ್ಲರಿಗೂ ಪೂಜೆ ಇದೆ. ಪ್ರಧಾನ ಪೂಜೆ ಶ್ರೀಕೃಷ್ಣನಿಗೆ, ಯಾಕೆಂದರೆ ಗುರು ಪೂಜೆಯ ದಿನ ಅದು. ಕೃಷ್ಣ ಎಂಥ ಗುರು ಅವನು. ಯಾರಾದರೂ ಯುದ್ಧ ಮಾಡೋ ಹೊತ್ತಲ್ಲಿ ಉಪದೇಶ ಮಾಡ್ತಾರ ಅಂತ, ಮಾಡಿ ಯಶಸ್ವಿ ಆಗ್ತಾರ ಅಂತ, ಎಂಥ ಉಪದೇಶ ಹೇಳ್ತಾ ಇರೋದು. ವೇದಾಂತ ತತ್ವಗಳನ್ನು ತಾತ್ಪರ್ಯ ಇರೋದು ಯುದ್ಧ ಮಾಡು ಅಂತ, ಹೋರಾಡು ಅಂತ. ಅಂಥ ಗುರು ಅವನು. ತನ್ನೊಳಗಿನ ಅಂತಸತ್ವವನ್ನೇ ಕಳ್ಕೊಂಡು ಕುಸಿದ ಅರ್ಜುನನಿಗೆ ಪುನಃ ಚೇತನ ಕೊಟ್ಟಂಥ ಮಹಾಗುರು. ಹಾಗೆ ಗುರು ಅಂದರೆ ಬರೀ ಒಣ ವೇದ ಅಂತ ಹೇಳೋರಲ್ಲ, ನಿಮ್ಮನ್ನು ಸುಮ್ಮನೆ ಕೊರಿಸೋರಲ್ಲ, ನಿಷ್ಕ್ರಿಯರನ್ನಾಗಿ ಮಾಡೋರಲ್ಲ, ವಿಶ್ವದ ಒಳಿತಿಗಾಗಿ ಸಕ್ರಿಯರನ್ನಾಗಿ ಮಾಡುವವರು. ಆದರೆ ಒಳಗೊಳಗೆ ಶಾಂತರನ್ನಾಗಿ ನಿಶ್ಚಿಂತರನ್ನಾಗಿ ಮಾಡುವವರು ಅವರು ಗುರುಗಳಾಗಬೇಕು. ಹಾಗಾಗಿ ಅಂಥ ಗುರುಗಳಿಗೆಲ್ಲ ಆದಿಯಾಗಿರ್ತಕ್ಕಂಥ ಕೃಷ್ಣನನ್ನು ಪೂಜೆ ಮಾಡಿ ಚಾತುರ್ಮಾಸ್ಯ ಪ್ರಾರಂಭ ಆಗಿದ್ದು.